ಯೇಸು ಸಾಯೋದಕ್ಕಿಂತ 3 ದಿನ ಮುಂಚೆ ಶಿಷ್ಯರು ಯೇಸುವಿನ ಹತ್ರ ಬಂದು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಪ್ರಾಮುಖ್ಯ. ಅವರು ಯೇಸು ಹತ್ರ ಕೇಳಿದ್ದು, ನೀನು ಮತ್ತೆ ಬರೋ ಕಾಲಕ್ಕೆ ಮತ್ತು ಈ ಲೋಕದ ಅಂತ್ಯಕ್ಕೆ ಸೂಚನೆಯೇನು? ಅದಕ್ಕೆ ಯೇಸು, ಹೊಸ ಲೋಕ ಬರೋಕ್ಕೂ ಮುಂಚೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರು. ಯಾವುದಂದ್ರೆ ಯುದ್ಧಗಳು, ಭೂಕಂಪ, ಆಹಾರದ ಕೊರತೆ, ಅಂಟು ರೋಗಗಳು. ಯೇಸು ಮತ್ತೆ ಹೇಳಿದ್ದು, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ಜನ ತಿಂತಾ ಕುಡೀತಾ ಮದುವೆ ಮಾಡ್ಕೊಳ್ತಾ ಮದುವೆ ಮಾಡ್ಕೊಡ್ತಾ ಇದ್ರು. ನೋಹ ಹಡಗೊಳಗೆ ಹೋಗೋ ತನಕ ಅದನ್ನೇ ಮಾಡ್ತಿದ್ರು. ಪ್ರಳಯ ಬಂದು ಅವರನ್ನೆಲ್ಲ ಕೊಚ್ಕೊಂಡು ಹೋಗೋ ತನಕ ಅವರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಮನುಷ್ಯಕುಮಾರ ಮತ್ತೆ ಬರೋ ಕಾಲ ಅದೇ ತರ ಇರುತ್ತೆ. ಇದರಿಂದ ಗೊತ್ತಾಗೋದೇನೆಂದ್ರೆ, ನೋಹ ಅನ್ನೋ ವ್ಯಕ್ತಿ ಈ ಭೂಮಿ ಮೇಲೆ ನಿಜವಾಗ್ಲೂ ಬದುಕಿದ್ದ. ಅಷ್ಟೇ ಅಲ್ಲ, ಅವನ ಕಾಲದಲ್ಲಿ ಜಲಪ್ರಳಯನೂ ಆಗಿತ್ತು. ಈಗಿನ ಪರಿಸ್ಥಿತಿ ನೋಹನ್ ಕಾಲದ ಪರಿಸ್ಥಿತಿ ತರಾನೇ ಇರೋದ್ರಿಂದ ಇದು ನಮ್ಗೊಂದು ಎಚ್ಚರಿಕೆ ಪಾಠ ಅಂತ ಯೇಸು ಹೇಳಿದ್ರು. ನೋಹನ್ ಕಾಲದಲ್ಲಿ ಏನೆಲ್ಲ ಆಯ್ತು ಅಂತ ನಾವು ತಿಳ್ಕೊಳ್ಳೋದು ತುಂಬಾ ಪ್ರಾಮುಖ್ಯ. ಅದು ನಮ್ಮ ಜೀವ ಉಳಿಸುತ್ತೆ. ಆದಿಕಾಂಡ ಪುಸ್ತಕದ ಮೊದಲ ಅಧ್ಯಾಯಗಳಲ್ಲಿ ಆದಾಮ ಹವ್ವ ಏದೆನ್ನಿಂದ ಹೊರಗ್ ಬಂದ್ಮೇಲೆ, ಅಂದ್ರೆ ನೋಹನಿಗಿಂತ 100 ವರ್ಷಗಳ ಮುಂಚೆ ಜನರ ಜೀವನ ಹೇಗಿತ್ತು ಅಂತ ತಿಳ್ಕೊಳಕಾಗತ್ತೆ. ಆಗ ಎಲ್ಲರೂ ಒಂದೇ ಭಾಷೆ ಮಾತಾಡ್ತಿದ್ರು. ಆ ಸಮಯದಲ್ಲಿ ಅವರು ಬರವಣಿಗೆಯನ್ನ ಕಂಡಿಡಿದಿರ್ಬೋದು. ದೊಡ್ಡ ದೊಡ್ಡ ಪಟ್ಟಣಗಳನ್ನ ಕಟ್ಕೊಂಡಿದ್ರು. ಕಬ್ಬಿಣ ತಾಮ್ರದ ವಸ್ತುಗಳನ್ನ ತಯಾರಿಸೋ ಕುಲುಮೆಗಳನ್ನ ಮಾಡ್ಕೊಂಡಿದ್ರು. ಸಂಗೀತ ಉಪಕರಣಗಳನ್ನ ಮಾಡ್ಕೊಂಡಿದ್ರು. ತಂತಿವಾದ್ಯ, ಕೊಳಲು ಇವುಗಳನ್ನ ಬಳಸ್ತಿದ್ರು. ಅವರು ಪರಿಪೂರ್ಣರಾದ ಆದಾಮ ಹವ್ವರ ಹತ್ತಿರದ ಸಂಬಂಧಿಕರಾಗಿದ್ದರಿಂದ ತುಂಬಾ ವರ್ಷ, ಅಂದ್ರೆ 100 ವರ್ಷ ಬದುಕ್ತಿದ್ರು. ಆದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವರು ಯಹೋವನಿಂದ ದೂರ ಹೋಗಿದ್ರು, ಕ್ರೂರಿಗಳಾಗಿದ್ರು, ತುಂಬಾ ಕೆಟ್ಟ ಜೀವನ ಮಾಡ್ತಾ ಅದರಲ್ಲೇ ಮುಳುಗಿದ್ರು. ಎಷ್ಟು ಕೆಟ್ಟಿತ್ತಂದ್ರೆ ದೇವರು ಹನೋಕನನ್ನ ಪ್ರವಾದಿಸೋಕೆ ಕಳಿಸಿದ್ರು. ಹನೋಕ ಹುಟ್ಟಿದ್ದು ಆದಾಮ ಹವ್ವ ಹುಟ್ಟಿ 600 ವರ್ಷಗಳಾದ್ಮೇಲೆ. ಯಹೋದೇವರು ಕೆಟ್ಟವರನ್ನ ಮತ್ತು ದಂಗೆಕೋರರನ್ನ ಸಹಿಸಲ್ಲ, ಅಂಥವರನ್ನ ಖಂಡಿತ ನಾಶ ಮಾಡ್ತಾನೆ ಅಂತ ಪ್ರವಾದಿಸೋಕೆ ಅವನನ್ನ ಕಳಿಸಿದ್ರು. ಜನರಿಗೆ ಅವನ ಮೇಲೆ ಎಷ್ಟು ದ್ವೇಷ ಇತ್ತಂದ್ರೆ ಅವನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಕೆಂಡ ಕಾರ್ತಿದ್ರು, ಕೊಲ್ಲೋಕೂ ನೋಡಿರ್ಬೋದು. ಪ್ರವಾದನೆ ನೆರವೇರೋಕ್ಕೂ ಮುಂಚೆ ಹನೋಕ ತೀರ್ಕೊಂಡ. ಇನ್ನೂ 600 ವರ್ಷ ಕಳೆದ ಮೇಲೆ ಭೂಮಿ ಮೇಲಿನ ಪರಿಸ್ಥಿತಿ ಮುಂಚಿನಗಿಂತ ತುಂಬಾ ಕೆಟ್ಟೋಯ್ತು. ಹೇಗಿತ್ತು ಅಂತ ತಿಳಿಯೋಕೆ ಆದಿಕಾಂಡ 6:1-7 ವಚನ ಓದೋಣ.
ಭೂಮಿಯಲ್ಲಿ ಮನುಷ್ಯರು ಹೆಚ್ಚಾಗ್ತಾ ಹೋದ್ರು. ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಆ ಹೆಣ್ಣು ಮಕ್ಕಳು ತುಂಬಾ ಸುಂದರವಾಗಿದ್ದಾರೆ ಅಂತ ದೇವದೂತರು ಗಮನಿಸೋಕೆ ಶುರು ಮಾಡಿದ್ರು. ಆಮೇಲೆ ಅವರು ತಮಗೆ ಬೇಕಾದವರನ್ನೆಲ್ಲ ಹೆಂಡತಿಯರನ್ನಾಗಿ ಮಾಡಿಕೊಂಡ್ರು. ಆಗ ಯಹೋವ ದೇವರು,
ನಾನು ಮನುಷ್ಯನನ್ನ ಯಾವಾಗಲೂ ಹೀಗೆ ಸಹಿಸಿಕೊಳ್ತಾ ಇರಲ್ಲ, ಯಾಕೆಂದ್ರೆ ಅವನು ಪಾಪಿ, ಅವನು ಇನ್ನು 120 ವರ್ಷ ಮಾತ್ರ ಬದುಕ್ತಾನೆ.
ದೇವರು ಆ ಮಾತು ಹೇಳಿದಾಗ ಭೂಮಿಯಲ್ಲಿ ನೆಫಿಲಿಯರು ಇದ್ದರು. ಆ ದಿನಗಳಲ್ಲಿ ದೇವದೂತರು ಭೂಮಿಯಲ್ಲಿರೋ ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಸಂಬಂಧ ಇಟ್ಕೊಂಡಿದ್ದರು. ಅವರಿಗೆ ಹುಟ್ಟಿದ ಗಂಡು ಮಕ್ಕಳೇ ಈ ನೆಫಿಲಿಯರು. ಇವರಿಗೆ ತುಂಬ ಶಕ್ತಿ ಇತ್ತು, ತುಂಬ ಹೆಸರುವಾಸಿಯಾಗಿದ್ದರು. ಮನುಷ್ಯರ ಕೆಟ್ಟತನ ಭೂಮಿಯಲ್ಲಿ ತುಂಬ ಹೆಚ್ಚಾಗಿರೋದನ್ನು, ಅವರ ಹೃದಯದ ಯೋಚನೆ ಆಸೆ ಯಾವಾಗಲೂ ಬರೀ ಕೆಟ್ಟದ್ದಾಗಿರೋದನ್ನು ಯಹೋವ ನೋಡಿದನು. ಯಹೋವ ತಾನು ಭೂಮಿಯಲ್ಲಿ ಸೃಷ್ಟಿ ಮಾಡಿದ ಮನುಷ್ಯನಿಂದಾಗಿ ತುಂಬ ದುಃಖಪಟ್ಟು ಹೃದಯದಲ್ಲಿ ನೊಂದುಕೊಂಡನು. ಹಾಗಾಗಿ ಯಹೋವ,
ನಾನು ಸೃಷ್ಟಿ ಮಾಡಿದ ಮನುಷ್ಯರನ್ನ ಭೂಮಿ ಮೇಲಿಂದ ಅಳಿಸಿ ಹಾಕ್ತೀನಿ. ಮನುಷ್ಯರ ಜೊತೆ ಸಾಕು ಪ್ರಾಣಿ, ಹರಿದಾಡೋ ಪ್ರಾಣಿ, ಆಕಾಶದಲ್ಲಿ ಆರೋ ಜೀವಿಗಳನ್ನು ನಾಶ ಮಾಡ್ತೀನಿ. ಯಾಕೆಂದ್ರೆ ನಾನು ಮಾಡಿರೋ ಇವುಗಳಿಂದ ನನಗೆ ತುಂಬಾ ದುಃಖ ಆಗ್ತಿದೆ.
ಆ ಸಮಯದಲ್ಲಿ ಸ್ವರ್ಗದಲ್ಲಿದ್ದ ಕೆಲವು ದೇವದೂತರು ಭೂಮಿಯಲ್ಲಿದ್ದ ಸುಂದರ ಸ್ತ್ರೀಯರನ್ನ ನೋಡಿ ಅವ್ರ ಜೊತೆ ಸಂಬಂಧ ಇಟ್ಕೋಬೇಕಂತ ಆಸೆಪಟ್ರು. ಈ ದೇವದೂತರು ದೇವರ ವಿರುದ್ಧ ದಂಗೆ ಎದ್ದು ಭೂಮಿಗೆ ಬಂದ್ರು. ಮನುಷ್ಯರ ರೂಪ ಧರಿಸಿ ಸ್ತ್ರೀಯರೊಟ್ಟಿಗೆ ಲೈಂಗಿಕ ಸಂಬಂಧ ಇಟ್ಕೊಂಡ್ರು. ಹೀಗೆ ಅವರು ಸ್ವಾರ್ಥಿಗಳಾದ ಕೆಟ್ಟ ದೇವದೂತರಾದ್ರು. ಇವರು ನೋಡೋಕೆ ತುಂಬಾ ಸುಂದರವಾಗಿ ಆಕರ್ಷಕವಾಗಿದ್ರು, ಬುದ್ಧಿವಂತರಾಗಿದ್ರು, ಅಮಾನುಷ ಶಕ್ತಿನೂ ಇತ್ತು. ಇವರು ದೇವರ ಮೇಲೆ ಪ್ರೀತಿ ಇಲ್ಲದ ಹೆಂಗಸರನ್ನ ನೋಡಿ ಕಣ್ಣು ಹಾಕ್ತಿದ್ರು. ಅಷ್ಟೇ ಅಲ್ಲ, ಅವರಿಗೆ ಅತಿಯಾದ ಕಾಮಾತುರತೆ ಇತ್ತು. ಅದಕ್ಕೆ ಅವರು ಸ್ತ್ರೀಯರನ್ನ ಬಲವಂತವಾಗಿ ಎತ್ಕೊಂಡು ಹೋಗ್ತಿದ್ರು. ಅಂತೂ ಅವರು ತಮಗೆ ಬೇಕಾದವರನ್ನೆಲ್ಲ ಹೆಂಡತಿಯರಾಗಿ ಮಾಡಿಕೊಂಡ್ರು. ಇವರನ್ನು ತಡೆಯೋಕೆ ಯಾರಿಗೂ ಆಗ್ತಿರಲಿಲ್ಲ. ಅಂತ ಶಕ್ತಿ ಯಾವ ಮನುಷ್ಯನಿಗೂ ಇರಲಿಲ್ಲ. ಈ ದುಷ್ಟರು ಯಾವ ಹೆಣ್ಮಕ್ಕಳನ್ನೂ ಬಿಡ್ತಿರಲಿಲ್ಲ. ಬೇರೆ ಜನರ ಅಕ್ಕ ತಂಗಿಯರನ್ನ ಹೆಂಡತಿಯರನ್ನೂ ಬಿಡಲಿಲ್ಲ. ಆಮೇಲೆ ಸ್ತ್ರೀಯರು ಗರ್ಭಿಣಿಯರಾಗಿ ಮಕ್ಕಳನ್ನು ಹೆತ್ತರು. ಈ ಗಂಡು ಮಕ್ಕಳು ಬೇರೆ ಮಕ್ಕಳ ಥರ ಇರಲಿಲ್ಲ. ಅವರು ತುಂಬ ಶಕ್ತಿಶಾಲಿಗಳಾಗಿದ್ದರು, ಜನರನ್ನು ಹೆದರಿಸ್ತಾ ಬೆದರಿಸ್ತಾ ಇದ್ರು, ತುಂಬ ಕ್ರೂರಿಗಳಾಗಿದ್ರು. ಅವರು ಬೆಳೀತಿದ್ದಾಗೆ ಕೆಟ್ಟ ಗುಣಗಳು ಹೆಚ್ಚಾಯಿತು. ಅವರು ಗಂಡಸರಾದ ಮೇಲೆ ಊಹಿಸೋಕ್ಕಾಗದಷ್ಟು ಕ್ರೂರಿಗಳಾದರು. ಇವರೇ ನೆಫ್ಲಿಯರು. ಬಹುಶಃ ಇದರ ಅರ್ಥ ಉರುಳಿಸುವವರು ಅಂತ. ಜನ ಇವರನ್ನು ನೋಡಿದರೆ ತುಂಬ ಹೆದರುತ್ತಿದ್ರು. ಅವರ ಅಪ್ಪಂದಿರ ಥರನೇ ಇವರಿಗೂ ದೇವ್ರ ಮೇಲೆ ಒಂಚೂರು ಪ್ರೀತಿ ಇರಲಿಲ್ಲ. ಅವರಿಗೆ ಬೇರೆಲ್ಲದಕ್ಕಿಂತ ಕ್ರೂರಿಗಳು, ಬಲಶಾಲಿಗಳು ಅಂತ ಹೆಸರು ಮಾಡೋದೇ ಮುಖ್ಯವಾಗಿತ್ತು. ಸ್ವರ್ಗದಿಂದ ಬಂದ ಕೆಟ್ಟ ದೇವದೂತರು ಮತ್ತು ಅವರಿಗೆ ಹುಟ್ಟಿದ ಗಂಡ್ಮಕ್ಕಳು ಎಲ್ಲ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು. ಜನರು ಅವ್ರ ಥರನೇ ಮಾಡ್ತಿದ್ರು. ಯಹೋದೇವರು ಮನುಷ್ಯರಲ್ಲಿರೋ ಕೆಟ್ಟತನಾನ ಮತ್ತು ಅವರ ಹೃದಯದಲ್ಲಿದ್ದ ಕೆಟ್ಟ ಆಸೆ ಯೋಚನೆಗಳನ್ನ ನೋಡಿದಾಗ ತುಂಬ ನೊಂದ್ಕೊಂಡ್ರು. ಜನರ ಕೆಟ್ಟತನ ಹೆಚ್ಚಾದಾಗ, ಯಹೋವನನ್ನ ತಿರಸ್ಕರಿಸಿ ದೂರ ಹೋದಾಗ ಸೈತಾನ ಅದನ್ನ ನೋಡಿ ಎಷ್ಟು ಖುಷಿಪಟ್ಟಿರ್ಬೇಕಲ್ವಾ. ಆದ್ರೆ ಅಷ್ಟೊಂದು ಕೆಟ್ಟ ಲೋಕದಲ್ಲೂ ಒಬ್ಬ ಒಳ್ಳೆ ವ್ಯಕ್ತಿ ದೇವರನ್ನ ತುಂಬಾ ಇಷ್ಟಪಡ್ತಿದ್ದ. ಆ ವ್ಯಕ್ತಿ ಯಾರು ಅಂತ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡೋಣ. ವಚನ 8.
ಆದ್ರೆ ಯಹೋವ ನೋಹನನ್ನ ಇಷ್ಟಪಟ್ನು. ಇದು ನೋಹನ ಚರಿತ್ರೆ. ನೋಹ ನೀತಿವಂತ ಆಗಿದ್ದ, ತನ್ನ ಕಾಲದಲ್ಲಿದ್ದ ಜನರ ತರ ಇರಲಿಲ್ಲ, ತಪ್ಪೇ ಮಾಡದೆ ಜೀವಿಸ್ತಿದ್ದ. ನೋಹ ಸತ್ಯದೇವರಿಗೆ ಇಷ್ಟ ಆಗೋ ಥರ ನಡೆದ. ಆಮೇಲೆ ನೋಹನಿಗೆ ಶೇಮ್, ಹಾಮ್, ಎಫೆತ್ ಅನ್ನೋ 3 ಮಕ್ಕಳು ಹುಟ್ಟಿದ್ರು. ಆದರೆ ಸತ್ಯದೇವರ ದೃಷ್ಟಿಯಲ್ಲಿ ಭೂಮಿ ತುಂಬ ಹಾಳಾಗಿತ್ತು, ಎಲ್ಲ ಕಡೆ ಹಿಂಸೆ ತುಂಬಿತ್ತು. ದೇವರು ಭೂಮಿಯನ್ನು ನೋಡಿದಾಗ ಅದು ಹಾಳಾಗಿತ್ತು. ಭೂಮಿಯಲ್ಲಿದ್ದ ಮನುಷ್ಯರೆಲ್ಲ ತುಂಬ ಕೆಟ್ಟದ್ದಾಗಿ ನಡ್ಕೊಳ್ತಿದ್ರು.
ನೋಹ ಅನ್ನೋ ವ್ಯಕ್ತಿ ಇರಲೇ ಇಲ್ಲ ಅಂತ ಇವತ್ತು ತುಂಬ ಜನ ಹೇಳ್ತಾರೆ. ಅದಷ್ಟೇ ಅಲ್ಲ, ಹಡಗು, ಪ್ರಳಯ ಇದೆಲ್ಲ ನಡೆದೇ ಇಲ್ಲ, ಕಟ್ಟುಕತೆ ಅಂತಾರೆ. ಆದರೆ ಬೈಬಲ್ ಬರೆದವರಿಗೆ ನೋಹ ಅನ್ನೋ ಒಬ್ಬ ವ್ಯಕ್ತಿ ಇದ್ದ, ಪ್ರಳಯ ಆಗಿದ್ದು ನಿಜ ಅಂತ ಗೊತ್ತಿತ್ತು. ಪ್ರವಾದಿಗಳಾದ ಯೆಶಾಯ ಮತ್ತು ಯೆಹೆಜ್ಕೇಲ ನೋಹನ್ ಬಗ್ಗೆ ಹೇಳಿದ್ದಾರೆ. 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ ಬರೆದ ಎಜ್ರ, ಸುವಾರ್ತ ಲೇಖಕನಾದ ಲೂಕ ಇವರಿಬ್ರು ನೋಹನ್ ಬಗ್ಗೆ ಹೇಳಿದ್ದಾರೆ. ಅಪೊಸ್ತಲ ಪೌಲ ಮತ್ತು ಪೇತ್ರ ಹಿಂದೆ ಜಲಪ್ರಳಯ ಆಗಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ನಾವೀಗಾಗಲೇ ನೋಡಿದ ಹಾಗೆ ದೇವರ ಮಗನಾದ ಯೇಸು ಕೂಡ ನೋಹ ಅನ್ನೋ ವ್ಯಕ್ತಿನೂ ಇದ್ದ, ಜಲಪ್ರಳಯನೂ ಆಗಿತ್ತು ಅಂತ ದೃಢವಾಗಿ ಹೇಳಿದ್ರಿಂದ ನಾವು ಕಣ್ಮುಚ್ಚಿ ನಂಬೋದು. ನೋಹ ಅಸಾಮಾನ್ಯ ನಂಬಿಕೆ ತೋರಿಸ್ದ. ಕೆಟ್ಟತನ ತುಂಬಿ ತುಳುಕ್ತಿದ್ದ ಲೋಕದಲ್ಲಿ ಅವನಿದ್ದ. ದಬ್ಬಾಳಿಕೆ ಮಾಡ್ತಿದ್ದ ದೇವದೂತರು, ಅವರ ಕ್ರೂರಿಗಳಾದ ಮಕ್ಕಳು ಮತ್ತು ದೇವಭಯ ಇಲ್ಲದ ಜನರ ಮಧ್ಯದಲ್ಲಿ ಅವನು ಬದುಕ್ತಿದ್ದ. ನಂಬಿಕೆಯನ್ನು ಬಲಪಡಿಸೋಕೆ ನಂತರ ಆಗ ಅವನಿಗೆ ಹೆಚ್ಚು ಸಹಾಯ ಏನೂ ಇರಲಿಲ್ಲ. ನಮ್ಮ ಹತ್ರ ಬೈಬಲ್ ಇರೋ ಥರ ನೋಹನ ಹತ್ರ ಇಲ್ಲದೇ ಇದ್ರೂ ದೇವರಿಗೆ ಇಷ್ಟ ಇರೋದನ್ನ ಮಾಡ್ದ. ಅವನ ನಂತರ ಬಂದ ಬೇರೆ ನಂಬಿಕಸ್ತರ ಬಗ್ಗೆನೂ ನಮ್ಮ ಥರ ತಿಳ್ಕೊಳಕಾಗ್ಲಿಲ್ಲ. ಅವನ ನಂಬಿಕೆಯನ್ನು ಬಲಪಡಿಸೋಕೆ ಯಾವ ಸಹೋದರರೂ ಇರಲಿಲ್ಲ, ಈಗಿನ ಥರ ಸಭೆನೂ ಇರಲಿಲ್ಲ. ಆದರೂ ಅವನಿಗೆ ತುಂಬ ವಿಷಯ ಗೊತ್ತಿತ್ತು. ಏದೆನ್ ತೋಟದಲ್ಲಿ ನಡೆದ ವಿಷಯ, ಆ ಘಟನೆಯಿಂದಾದ ದುರಂತಗಳು, ಮನುಷ್ಯರು ವಯಸ್ಸಾಗಿ ಸಾಯೋಕೆ ಕಾರಣ, ಏದೆನ್ ತೋಟಕ್ಕೆ ಯಾಕೆ ಪ್ರವೇಶ ನಿಷೇಧಿಸಿದ್ರು, ಭೂಮಿನ ದೇವರು ಯಾಕೆ ಶಪಿಸಿದ್ರು, ಈ ವಿಷಯಗಳ ಬಗ್ಗೆ ಹನೋಕನ ಪ್ರವಾದನೆಯ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ದ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವನ ಹೆಸರೇ ಅವನಿಗೆ ಸಹಾಯ ಮಾಡ್ತು. ಅವನಿಗೆ ಆ ಹೆಸರಿಡೋಕೆ ಕಾರಣ, ಅವನು ಹುಟ್ಟಿದಾಗ ಲೆಮೆಕ ಹೀಗೆ ಹೇಳ್ದ, ಯಹೋವ ಭೂಮಿಗೆ ಶಾಪ ಕೊಟ್ಟಿದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕು, ಆದರೆ ಇವನು ಸಮಾಧಾನ ತರ್ತಾನೆ ಅಂತ ಹೇಳಿ ನೋಹ ಅಂತ ಹೆಸರಿಟ್ಟ. ಆದರೆ ಇದೆಲ್ಲ ಹೇಗ್ ನೆರವೇರುತ್ತೆ ಅಂತ ಯೋಚಿಸಿರ್ಬೋದು. ನಾನ್ ಹೇಗೆ ಸಮಾಧಾನ ತರಲಿ? ಈ ದುಷ್ಟ ಜನರನ್ನ ದೇವ್ರು ಯಾವಾಗ ನಾಶ ಮಾಡ್ತಾರೆ, ಹೇಗ್ ಶಿಕ್ಷೆ ಕೊಡ್ತಾರೆ? ಇದ್ರ ಬಗ್ಗೆ ಅವನು ಯಾವಾಗ್ಲೂ ಯೋಚಿಸ್ತಿದ್ದ, ಪ್ರಾರ್ಥಿಸ್ತಿದ್ದ. ನೋಹ 500 ಹೆಚ್ಚು ವರ್ಷ ಬದುಕಿದ. ಮದುವೆ ಆಗಿ ಅವನಿಗೆ ಕುಟುಂಬ ಇತ್ತು, 3 ಮಕ್ಕಳಿದ್ರು. ಅಷ್ಟು ಕೆಟ್ಟ ಲೋಕದಲ್ಲಿ ಅವನಿದ್ರೂ ದೇವ್ರ ಮೇಲೆ ಬಲವಾದ ನಂಬಿಕೆ ಇತ್ತು. ನಂಬಿಕೆ ಇಡೋಕೆ ಕುಟುಂಬಕ್ಕೂ ಸಹಾಯ ಮಾಡ್ದ. ಆದ್ರೆ ದೇವ್ರು ಕೊಟ್ಟ ಸಂದೇಶ ಅವನು ಬೆಚ್ಚಿ ಬೆರಗಾಗುವಂತೆ ಮಾಡಿಬಿಡ್ತು. ಈಗ ನಾವು 6 ಮುಂದುವರಿಸೋಣ, 13 ಓದೋಣ.
ಆಮೇಲೆ ದೇವರು ನೋಹನಿಗೆ ಹೀಗಂದನು,
ನಾನು ಎಲ್ಲ ಮನುಷ್ಯರನ್ನ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವರಿಂದ ಭೂಮಿಯಲ್ಲೆಲ್ಲ ಹಿಂಸೆ ತುಂಬಿದೆ. ನಾನು ಮನುಷ್ಯರನ್ನ ಅವ್ರ ಜೊತೆ ಭೂಮಿಯನ್ನ ನಾಶ ಮಾಡ್ತೀನಿ. ನೀನು ಗೋಫೇರ್ ಮರದಿಂದ ಒಂದು ದೊಡ್ಡ ಹಡಗು ಕಟ್ಟು, ಅದರ ಒಳಗೆ ಹೊರಗೆ ಟಾರ್ ಬಳಿಬೇಕು. ಆ ಹಡಗಲ್ಲಿ ಕೋಣೆಗಳನ್ನ ಮಾಡಬೇಕು. ನೀನು ಮಾಡೋ ಹಡಗು 300 ಉದ್ದ, 50 ಅಗಲ, 30 ಎತ್ತರ ಇರಬೇಕು. ಅದರ ಒಳಗೆ ಬೆಳಕು ಬರೋಕೆ ಅದರ ಚಾವಣಿ ಕೆಳಗೆ 1 ಎತ್ತರದ ಕಿಟಕಿ ಮಾಡಬೇಕು. ಹಡಗಿನ ಒಂದು ಪಕ್ಕದಲ್ಲಿ ಬಾಗಿಲು ಇಡಬೇಕು. ಆ ಹಡಗಲ್ಲಿ ಕೆಳಗೆ, ಮಧ್ಯ ಮತ್ತು ಮೇಲೆ ಹೀಗೆ 3 ಮಾಡಬೇಕು. ನಾನು ಭೂಮಿ ಮೇಲೆ ಜಲಪ್ರಳಯ ತಂದು ಆಕಾಶದ ಕೆಳಗಿರೋ ಉಸಿರಾಡೋ ಪ್ರತಿಯೊಂದು ಜೀವಿಯನ್ನ ನಾಶ ಮಾಡ್ತೀನಿ. ಭೂಮಿ ಮೇಲಿರೋ ಎಲ್ಲನೂ ನಾಶ ಆಗುತ್ತೆ, ಆದ್ರೆ ನಿನ್ನನ್ನ ಜೀವಂತ ಉಳಿಸ್ತೀನಿ ಅಂತ ನಾನು ನಿನ್ನ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ. ನೀನು ಹಡಗೊಳಗೆ ಹೋಗಬೇಕು. ನಿನ್ನ ಜೊತೆ ನಿನ್ನ ಹೆಂಡತಿ, ಗಂಡು ಮಕ್ಕಳು, ಸೊಸೆಯಂದಿರು ಹೋಗಬೇಕು. ನಿನ್ನ ಜೊತೆ ಪ್ರತಿಯೊಂದು ವಿಧದ ಜೀವಿ ಸಹ ಬದುಕಿ ಉಳಿಯೋ ತರ ಅವುಗಳಲ್ಲಿ 2 ಅಂದ್ರೆ ಒಂದು ಗಂಡು ಒಂದು ಹೆಣ್ಣನ್ನ ಹಡಗೊಳಗೆ ಕರ್ಕೊಂಡು ಹೋಗು. ಹಾರಾಡೋ ಜೀವಿಗಳ ಎಲ್ಲ ಜಾತಿಗಳಲ್ಲಿ 2, ಸಾಕು ಪ್ರಾಣಿಗಳ ಜಾತಿಗಳಲ್ಲಿ 2, ನೆಲದಲ್ಲಿ ಹರಿದಾಡೋ ಪ್ರಾಣಿಗಳ ಎಲ್ಲ ಜಾತಿಗಳಲ್ಲಿ 2 ಬದುಕಿ ಉಳಿಯೋಕೆ ನಿನ್ನ ಹತ್ರ ಹಡಗಲ್ಲಿ ಬರುತ್ತಾರೆ. ನಿನಗೆ ಮತ್ತು ಪ್ರಾಣಿಗಳಿಗೆ ತಿನ್ನೋಕೆ ಬೇಕಾದ ಎಲ್ಲ ರೀತಿಯ ಆಹಾರವನ್ನ ನೀನು ಕೂಡಿಸಿ ಹಡಗಲ್ಲಿ ತಗೊಂಡು ಹೋಗ್ಬೇಕು.
ದೇವರ ಮಾತಿನ ಪ್ರಕಾರ ನೋಹ ಎಲ್ಲ ಮಾಡಿದ. ದೇವರು ಹೇಳಿದ ಹಾಗೆಯೇ ಅವನು ಮಾಡಿದ.
ಆಗಿನ ಕೆಟ್ಟ ಜನರನ್ನ ದೇವರು ಹೇಗೆ ನಾಶ ಮಾಡ್ತಾರೆ ಅಂತ ನೋಹ ಯೋಚಿಸ್ತಿದ್ದ. ಆದ್ರೆ ಈಗ ದೇವರು ಜಲಪ್ರಳಯದಿಂದ ನಾಶ ಮಾಡ್ತಾರೆ ಅಂತ ಅವನಿಗೆ ಗೊತ್ತಾಯ್ತು. ತನ್ನ ಕುಟುಂಬದವರೆಲ್ಲ ಈಗ ಏನ್ ಮಾಡಬೇಕು ಅಂತಾನೂ ಅವನಿಗೆ ಗೊತ್ತಿತ್ತು. ನೋಹನಿಗೆ ತುಂಬಾ ಕೆಲಸ ಮಾಡೋಕಿತ್ತು. ಇದನ್ನೆಲ್ಲ ನೆನೆಸಿ ಅವನಿಗೆ ಚಿಂತೆ ಆಗಿರಬೇಕು. ಅವನೊಂದು ದೊಡ್ಡ ಹಡಗು ಕಟ್ಟಬೇಕಿತ್ತು. ಅವನ ಮನಸ್ಸಲ್ಲೀಗ ಪ್ರಶ್ನೆಗಳ ಅಲೆನೇ ಎದ್ದಿರಬಹುದು. ತುಂಬಾ ಮರಗಳನ್ನು ಕಡಿದು ಅದಕ್ಕೆ ಆಕಾರ ಕೊಟ್ಟು ಅದನ್ನು ಜೋಡಿಸೋದು ಬೆಟ್ಟದಂತ ಕೆಲಸವಾಗಿತ್ತು. ಅದನ್ನೆಲ್ಲ ಅವನು ಹೇಗ್ ಮಾಡ್ದ? ಅಷ್ಟೊಂದು ಪ್ರಾಣಿಗಳನ್ನ ಎಲ್ಲಿಂದ ಕರ್ಕೊಂಡು ಬಂದ? ಅಷ್ಟು ಪ್ರಾಣಿಗಳಿಗೆ ಅವನ ಕುಟುಂಬಕ್ಕೆ ಆಹಾರನ ಎಲ್ಲಿಂದ ತಂದ? ಆಗಿದ್ದ ಕೆಟ್ಟ ಜನರು ತನ್ನ ಬಗ್ಗೆ ಏನ್ ಅಂದ್ಕೊಂಡಿರ್ಬೋದು ಅಂತನೂ ಅವನು ಯೋಚಿಸಿರ್ಬೋದು. ಅಷ್ಟೇ ಅಲ್ಲ, ಒಳ್ಳೆಯವರಿಗೆ ಈಗಾಗಲೇ ಏನಾಗಿತ್ತು ಅಂತಾನೂ ಅವನಿಗೆ ಗೊತ್ತಿತ್ತು. ಹೇಬೆಲ್ನನ್ನ ಕಾಯಿನ ಕೊಂದಿದ್ದ. ಹನೋಕನನ್ನ ಕೊಲ್ಲೋಕು ಆಗಿದ್ದ ಕೆಟ್ಟ ಜನರು ಹುಡುಕಾಡ್ತಿದ್ರು. ಅವನಿಗೆ ಜೀವ ಬೆದರಿಕೆ ಇದ್ದಿದ್ರಿಂದ ಅಲ್ಲಿ ಅವನು ಹೆಚ್ಚು ಕಾಲ ಬದುಕೋಕೆ ದೇವರು ಬಿಡ್ಲಿಲ್ಲ. ನೋಹ ಮಾಡೋದನ್ನ ಜನ ಗಮನಿಸ್ತಿದ್ರು. ಯಾಕೆ ಮಾಡ್ತಿದ್ದಾನೆ ಅಂತ ಆಮೇಲೆ ಅರ್ಥ ಮಾಡಿಕೊಂಡ್ರು. ಕ್ರೂರಿಗಳಾದ ಈ ಕೆಟ್ಟ ಜನರು ನೋಹನ್ ಜೊತೆ ಒರಟಾಗಿ ನಡ್ಕೊಂಡಿರಬಹುದು. ಆದ್ರೆ ನೋಹ ದೇವ್ರ ಮೇಲೆ ನಂಬಿಕೆ ಇಟ್ಟ, ತನ್ನ ಕೆಲಸದಲ್ಲೇ ಮುಳುಗಿದ್ದ. ದೇವ್ರು ಹೇಳ್ದ ಹಾಗೆ ನೋಹ ಮಾಡಿ ಮುಗಿಸ್ದ. ಈ ದೊಡ್ಡ ಹಡಗನ್ನ ಕಟ್ಟಿ ಮುಗಿಸೋಕೆ ಸುಮಾರು 40-50 ವರ್ಷ ಹಿಡಿಯಿತು. ಇದು ತುಂಬಾ ಕಷ್ಟದ ಕೆಲಸ ಆಗಿದ್ರೂ ನೋಹ ಅದ್ರ ಬಗ್ಗೆ ಯಾವತ್ತೂ ದೂರಲಿಲ್ಲ. ಅವನ ಕುಟುಂಬಕ್ಕೆ ಅಲ್ಲಿದ್ದ ಯಾವ ಜನರೂ ಸಹಾಯ ಮಾಡಲಿಲ್ಲ. ಅದಕ್ಕೆ ಪ್ರಳಯ ಬಂದು ಅವರನ್ನೆಲ್ಲ ಕೊಚ್ಕೊಂಡು ಹೋಗೋ ತನಕ ಅವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅಂತ ಯೇಸು ಹೇಳಿದ. ನೋಹ ಹಡಗು ಕಟ್ಟೋದನ್ನ ಜನ ನೋಡಿದ್ರು. ಇಷ್ಟು ದೊಡ್ಡ ಹಡಗನ್ನ ಯಾಕೆ ಕಟ್ತಾ ಇದೆಯಾ ಅಂತಾನು ಅವನನ್ನು ಕೇಳಿದ್ರು. ಆದ್ರೆ ನೋಹ ಅದಕ್ಕೆ ಕಾರಣ ವಿವರಿಸಿದಾಗ ಅವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವನ ಜೊತೆ ಯಹೋದೇವರಿದ್ದಾರೆ, ಇದನ್ನು ಕಟ್ಟೋಕೆ ಅವನಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಆ ಜನ ಅರ್ಥ ಮಾಡಿಕೊಂಡೇ ಇಲ್ಲ. ಗಮನ ಕೊಟ್ಟಿಲ್ಲ ಅಂದ್ರೆ ತಮ್ಮ ಜೀವ ಕಳ್ಕೊಳ್ತೀವಿ ಅಂತಾನು ಅವರು ತಲೆಗೆ ಹೋಗ್ಲಿಲ್ಲ. ಅದ್ರ ಬದಲು ತಿಂತ ಕುಡಿತಾ ಮಜಾ ಮಾಡ್ತಾ ಮದ್ವೆ ಮಾಡ್ಕೊಳ್ತಾ ಕುಣಿದು ಕುಪ್ಪಳಿಸ್ತಾ ಆರಾಮಾಗಿದ್ರು. ಅವರು ನೋಹ ಮತ್ತು ಅವನ ಕುಟುಂಬದವರನ್ನ ಹುಚ್ಚರು ಅಂತಿದ್ರು. ಅವ್ರನ್ನ ಹೆದರಿಸಿ ಬೆದರಿಸಿ ಗೇಲಿ ಮಾಡ್ತಾ ಅವ್ರ ಮೇಲೆ ಹಾಸ್ಯ ಮಾಡ್ತಾ ಖುಷಿ ಪಡ್ತಿದ್ರು. ಕೊನೆಗೂ ಹಡಗು ರೆಡಿ ಆಯ್ತು. ಅದನ್ನ ನೋಡಿದಾಗ ನೋಹನ್ ಕುಟುಂಬಕ್ಕೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ? ಯಹೋವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿರ್ಬೋದಲ್ಲ. ಯಹೋವ ತನ್ನ ಸೇವಕರ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಮೇಲೆ ನೋಹನ್ಗೆ ಯಹೋದೇವರು ಏನ್ ಹೇಳಿದ್ರು ಅದು 7ನೇ ಅಧ್ಯಾಯದಲ್ಲಿದೆ. ವಚನ 1 ಓದೋಣ.
ಆಮೇಲೆ ಯಹೋವ ನೋಹಗೆ,
ನೀನು ನಿನ್ನ ಕುಟುಂಬ ಹಡಗೊಳಗೆ ಹೋಗಿ, ಶುದ್ಧ ಪ್ರಾಣಿಗಳಲ್ಲಿ ಪ್ರತಿಯೊಂದು ಜಾತಿಯ 7 ಪ್ರಾಣಿಗಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಅವುಗಳಲ್ಲಿ ಗಂಡು ಹೆಣ್ಣು ಇರ್ಬೇಕು. ಶುದ್ಧವಲ್ಲದ ಎಲ್ಲ ಪ್ರಾಣಿಗಳಲ್ಲಿ ಬರೀ 2 ಅಂದ್ರೆ ಒಂದು ಗಂಡು ಒಂದು ಹೆಣ್ಣನ್ನ ಕರ್ಕೊಂಡು ಹೋಗ್ಬೇಕು. ಆಕಾಶದಲ್ಲಿ ಹಾರೋ ಜೀವಿಗಳಲ್ಲಿ 7 ಕರ್ಕೊಂಡು ಹೋಗ್ಬೇಕು. ಅವು ಬದುಕಿ ಉಳಿಯೋದ್ರಿಂದ ಅವುಗಳ ಜಾತಿ ಭೂಮಿ ಮೇಲಿಂದ ಅಳಿದು ಹೋಗಲ್ಲ. ನಾನು ಇನ್ನು 7 ಭೂಮಿ ಮೇಲೆ ಮಳೆ ಬರೋ ತರ ಮಾಡ್ತೀನಿ. 40 ಹಗಲು ರಾತ್ರಿ ಮಳೆ ಸುರಿಯುತ್ತೆ. ನಾನು ಮಾಡಿದ ಪ್ರತಿಯೊಂದು ಜೀವಿಯನ್ನ ಭೂಮಿ ಮೇಲಿಂದ ಅಳಿಸಿ ಹಾಕ್ತೀನಿ.
ಯಹೋವ ಏನೇನು ಮಾಡಬೇಕು ಅಂತ ಆಜ್ಞೆ ಕೊಟ್ನೋ ಅದೆಲ್ಲ ನೋಹ ಮಾಡಿದ.
ವೇಸ್ಟ್ ಮಾಡಕ್ಕೆ ಟೈಮೇ ಇರಲಿಲ್ಲ. ಮಾಡೋಕೆ ತುಂಬಾ ಕೆಲಸ ಇತ್ತು. ಇನ್ನು 7 ಮಳೆ ಬರ್ಲಿಕ್ಕಿತ್ತು. ಎಲ್ಲಾ ತರದ ಪ್ರಾಣಿಗಳನ್ನ ಹಡಗೊಳಗೆ ಸೇರಿಸಬೇಕಿತ್ತು. ಆಹಾರನೂ ಕೂಡಿಸಬೇಕಿತ್ತು. ಈ ಎಲ್ಲ ಕೆಲಸನ ಮಾಡಿ ಮುಗಿಸ್ದ. ನೋಹನ್ ಬಗ್ಗೆ ಮತ್ತೆ ಮತ್ತೆ ಬೈಬಲ್ ಹೇಳೋದು, ದೇವ್ರ ಕೆಲಸ ಹೇಗ್ ಮಾಡಕ್ಕೆ ಹೇಳಿದ್ರೋ ಅದೇ ತರ ಮಾಡಿ ಮುಗಿಸ್ದ. ಈಗ ಆದಿಕಾಂಡ 7ನೇ ಅಧ್ಯಾಯದ 6ನೇ ವಚನ ನೋಡೋಣ.
ಭೂಮಿ ಮೇಲೆ ಜಲಪ್ರಳಯ ಬಂದಾಗ ನೋಹಗೆ 600 ವರ್ಷ. ಜಲಪ್ರಳಯ ಬರೋ ಮುಂಚೆ ನೋಹ ತನ್ನ ಹೆಂಡತಿ ಮಕ್ಕಳು ಸೊಸೆಯರ ಜೊತೆ ಹಡಗಿನ ಒಳಗೆ ಹೋದ. ಶುದ್ಧ ಶುದ್ಧವಲ್ಲದ ಎಲ್ಲ ಪ್ರಾಣಿಗಳಲ್ಲಿ ಮತ್ತು ಹಾರೋ ನೆಲದ ಮೇಲೆ ಚಲಿಸೋ ಎಲ್ಲ ಜೀವಿಗಳಲ್ಲಿ ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಹಡಗಲ್ಲಿ ನೋಹನ ಹತ್ರ ಬಂದವು. ಹೀಗೆ ದೇವರು ನೋಹಗೆ ಆಜ್ಞೆ ಕೊಟ್ಟ ತರಾನೇ ಅವು ಹಡಗೊಳಗೆ ಹೋದವು. 7 ಆದಮೇಲೆ ಮಳೆ ಶುರುವಾಗಿ ಭೂಮಿ ಮುಚ್ಕೊಳ್ಳೋ ತರ ಪ್ರವಾಹ ಆಯಿತು. ನೋಹನ ಜೀವನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಆಕಾಶದಲ್ಲಿದ್ದ ನೀರಿನ ಬುಗ್ಗೆಗಳೆಲ್ಲ ಹೊಡೆಯಿತು. ಆಕಾಶದ ನೀರಿನ ಬಾಗಿಲುಗಳು ತೆರೆಯಿತು. ಭೂಮಿ ಮೇಲೆ 40 ಹಗಲು ರಾತ್ರಿ ಮಳೆ ಧಾರಾಕಾರವಾಗಿ ಸುರಿಯಿತು. ಅದೇ ದಿನ ನೋಹ ತನ್ನ ಹೆಂಡತಿ ಮಕ್ಕಳಾದ ಶೇಮ್ ಹಾಮ್ ಯೆಫೆತ್ ಮತ್ತು 3 ಜೊತೆ ಹಡಗೊಳಗೆ ಹೋದ. ಎಲ್ಲ ಜಾತಿಯ ಕಾಡು ಪ್ರಾಣಿಗಳು, ಎಲ್ಲ ಜಾತಿಯ ಸಾಕು ಪ್ರಾಣಿಗಳು, ಎಲ್ಲ ಜಾತಿಯ ಹರಿದಾಡೋ ಪ್ರಾಣಿಗಳು, ಎಲ್ಲ ಜಾತಿಯ ಹಾರೋ ಜೀವಿಗಳು ಅಂದರೆ ಪಕ್ಷಿಗಳು, ರೆಕ್ಕೆ ಇರೋ ಬೇರೆ ಜೀವಿಗಳು ಹಡಗೊಳಗೆ ಹೋಯಿತು. ಎಲ್ಲ ರೀತಿಯ ಉಸಿರಾಡೋ ಪ್ರಾಣಿಗಳು ಜೋಡಿ ಜೋಡಿಯಾಗಿ ಹಡಗಿನ ಒಳಗೆ ನೋಹನ ಹತ್ರ ಹೋಗ್ತಾ ಇತ್ತು. ಹೀಗೆ ದೇವರು ಅವನಿಗೆ ಆಜ್ಞೆ ಕೊಟ್ಟ ತರಾನೇ ಎಲ್ಲ ಜಾತಿಯ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು ಹಡಗಿನ ಒಳಗೆ ಹೋಯಿತು. ಆಮೇಲೆ ಯೆಹೋವ ಹಡಗಿನ ಬಾಗಿಲು ಮುಚ್ಚಿದನು. ಭೂಮಿ ಮೇಲೆ 40 ದಿನ ಮಳೆ ಸುರಿಯಿತು. ಪ್ರವಾಹದ ನೀರು ಜಾಸ್ತಿ ಆಗ್ತಾ ಹೋದ ಹಾಗೆ ಹಡಗನ್ನು ತುಂಬ ಮೇಲೆ ಎತ್ತಿತು. ಭೂಮಿ ಮೇಲೆ ತುಂಬಿದ್ದ ನೀರಲ್ಲಿ ಹಡಗು ತೇಲ್ತಾ ಇತ್ತು. ನೀರು ಹೆಚ್ಚಾಗ್ತಾ ಭೂಮಿಯಲ್ಲೆಲ್ಲ ತುಂಬಿಕೊಳ್ತು, ಹಡಗು ಮಾತ್ರ ನೀರಿನ ಮೇಲೆ ತೇಲ್ತಿತ್ತು. ಭೂಮಿ ಮೇಲೆ ನೀರು ಎಷ್ಟು ತುಂಬಿತ್ತಂದರೆ ಭೂಮಿ ಮೇಲಿದ್ದ ಎಲ್ಲ ದೊಡ್ಡ ದೊಡ್ಡ ಬೆಟ್ಟಗಳೂ ಮುಳುಗಿ ಹೋಯಿತು. ದೊಡ್ಡ ಬೆಟ್ಟಗಳಿಗಿಂತ ಇನ್ನೂ 15 ಮೊಳ ಎತ್ತರ ತನಕ ನೀರು ತುಂಬಿತು. ಇದರಿಂದ ಭೂಮಿ ಮೇಲಿರೋ ಎಲ್ಲ ಜೀವಿಗಳು, ಅಂದರೆ ಹಾರೋ ಜೀವಿಗಳು, ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಚಿಕ್ಕ ಚಿಕ್ಕ ಜೀವಿಗಳು, ಎಲ್ಲ ಮನುಷ್ಯರು ನಾಶವಾದರು. ನೆಲದ ಮೇಲೆ ಉಸಿರಾಡ್ತಾ ಬದುಕ್ತಿದ್ದ ಎಲ್ಲ ಜೀವಿ ಸತ್ತು ಹೋದವು. ಹೀಗೆ ಮನುಷ್ಯರು, ಪ್ರಾಣಿಗಳು, ಹರಿದಾಡೋ ಪ್ರಾಣಿಗಳು, ಆಕಾಶದಲ್ಲಿ ಹಾರೋ ಜೀವಿಗಳನ್ನು ಸೇರಿಸಿ ಭೂಮಿ ಮೇಲಿದ್ದ ಎಲ್ಲ ಜೀವಿಗಳನ್ನು ದೇವರು ನಾಶ ಮಾಡಿದನು. ಅವೆಲ್ಲ ಭೂಮಿಯಿಂದ ಕಣ್ಮರೆಯಾಯಿತು. ನೋಹ ಮತ್ತು ಅವನ ಜೊತೆ ಹಡಗಲ್ಲಿದ್ದವರು ಮಾತ್ರ ಬದುಕುಳಿದ್ರು. ಪ್ರಳಯದ ನೀರು 150 ದಿನ ತನಕ ಇಡೀ ಭೂಮಿಯಲ್ಲಿ ತುಂಬಿತ್ತು.
ಪ್ರಾಣಿಗಳನ್ನೆಲ್ಲ ಹೇಗೆ ಸೇರಿಸೋದು ಅಂತ ನೋಹ ಯೋಚಿಸಿರ್ಬೋದು. ಆದರೆ ಈಗ ಅವೇ ಅವನ ಹತ್ರ ಬಂದ್ವು. ಯೆಹೋವ ಕಳಿಸಿದ್ರಿಂದ ನೋಹ ಅವನ್ನ ಹುಡ್ಕೊಂಡು ಹೋಗ್ಬೇಕಿರಲಿಲ್ಲ. ಆ ಹಡಗನ್ನು ಸೇರೋಕೆ ಎಲ್ಲ ಜಾತಿಯ ಪ್ರಾಣಿಗಳು ಎರಡೆರಡಾಗಿ ಏಳೇಳಾಗಿ ಅಲ್ಲಿ ಬಂದವು. ಆ ಸುಂದರ ಕ್ಷಣನ ಸ್ವಲ್ಪ ಊಹಿಸಿ, ಅವುಗಳೆಲ್ಲ ಕಿರ್ಚ್ತಾ ಅರಚ್ತಾ ಜಿಗಿತಾ ಹಾರ್ತಾ ಬಂದಾಗ ಎಷ್ಟು ಚೆನ್ನಾಗಿದ್ದಿರ್ಬೇಕಲ್ವಾ? ನೋಹನ್ ಕುಟುಂಬ ಅವುಗಳಿಗೆ ಜಾಗ ಮಾಡಿಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಿರ್ಬೇಕು. ಅವರು ಪ್ರಾಣಿಗಳೆಲ್ಲ ಬಂದಾಗ ಅವುಗಳನ್ನೆಲ್ಲ ಸವರಿ ಮುಟ್ಟಿ ಮುದ್ದಾಡಿ ಖುಷಿ ಪಟ್ಟಿರಬೇಕು. ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಬಂದಾಗ ಅವರು ಬೆರಗಾಗಿ ಅವುಗಳನ್ನೇ ನೋಡ್ತಾ ನಿಂತಿದ್ದಿರಬಹುದು. ಹಕ್ಕಿಗಳೆಲ್ಲ ಹಾರಾಡ್ತಾ ಜೇಂಕರಿಸ್ತಾ ಬರುವಾಗ ಅವುಗಳ ಸದ್ದು, ಅವುಗಳ ಬಣ್ಣ ಅವರ ಮನಸ್ಸೆಳೆದಿರ್ಬೋದು. ಪ್ರಾಣಿಗಳ ಸದ್ದು ಗದ್ದಲದಿಂದ ಅವರಿಗೆ ಮಾತಾಡೋಕೆ ಕಷ್ಟ ಆಗಿರ್ಬೋದು. ಎಲ್ಲರೂ ಒಳಗೆ ಹೋದ್ಮೇಲೆ ದೇವರು ಹಡಗಿನ ಬಾಗಿಲನ್ನು ಮುಚ್ಚಿಬಿಟ್ರು. ನೋಹ ಮತ್ತು ಅವನ ಕುಟುಂಬ ಹಡಗಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಳೆ ಯಾವಾಗ ಬರುತ್ತೆ ಅಂತ ಮೈಯೆಲ್ಲ ಕಿವಿಯಾಗಿರಿಸ್ಕೊಂಡಿರುವಾಗ ದಿಢೀರಂತ ಮಳೆ ಬಂತು. ತುಂತುರು ಹನಿಗಳಿಂದ ಶುರುವಾದ ಮಳೆ ಒಂದೇ ಸಮನೆ ಧಾರಾಕಾರವಾಗಿ ಸುರಿಯಿತು. ಅವರು ಇಷ್ಟು ದಿನದಿಂದ ಕಾಯ್ತಾ ಇದ್ದ ಮಳೆ ಕಿವಿ ಕೆಪ್ಪಾಗುವಷ್ಟು ಜೋರಾಗಿ ಬಂತು. ಅವರು ಕೆಲಸ ಮಾಡಿ ಸುಸ್ತಾಗಿದ್ರು. ಅವತ್ತವರಿಗೆ ನಿದ್ದೆ ಮಾಡೋಕೆ ಕಷ್ಟ ಆಗಿರ್ಬೋದು. ಅವರಿಗೆಲ್ಲ ಹೊಸದಾಗಿತ್ತು. ಮಳೆಯ ಅಬ್ಬರಕ್ಕೆ ಹೆದರಿ ಅವರು ಪ್ರಾರ್ಥನೆಯೂ ಮಾಡಿರ್ಬೋದು. ಹೊರಗಿದ್ದ ಜನರ ಬಗ್ಗೆ ಅವರು ಯೋಚನೆ ಮಾಡಿದ್ರ? ಹೌದು, ಅಲ್ಲಿದ್ದ ಎಷ್ಟೋ ಜನರು ಅವರಿಗೆ ಪರಿಚಯ ಇದ್ರು, ತುಂಬ ಸಂಬಂಧಿಕರೂ ಇದ್ರು. ಅವರನ್ನು ನೆನೆಸಿ ಬೇಜಾರಾಗಿರ್ಬೋದು. ಅವರು ಸತ್ತಾಗ ನೋಹನಿಗೆ ತುಂಬ ದುಃಖ ಆಗಿರ್ಬೋದು, ನೊಂದಿರಬಹುದು. ಎಲ್ಲರೂ ಸತ್ತಾಗ ತುಂಬ ಸಂಕಟ ಆಗಿರುತ್ತೆ. ಆದರೆ ಅವರೆಲ್ಲ ಸಾಯೋಕ್ಕೂ ಮುಂಚೆ ಹೀಗೆಲ್ಲ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಕೆಲವರು ನೋಹನ ಹಡಗನ್ನ ಕಣ್ಣಾರೆ ನೋಡಲಿಲ್ಲ, ಅದ್ರ ಬಗ್ಗೆ ಕೇಳಿಸ್ಕೊಂಡಿದ್ರು. ಯಾಕೆ ಕಟ್ತಿದ್ದಾನೆ ಅಂತನೂ ಗೊತ್ತಿತ್ತು. ಆದರೆ ಈಗ ಕಾಲ ಮಿಂಚಿ ಹೋಗಿತ್ತು. ಯೆಹೋವದೇವರು ಹಡಗಿನ ಬಾಗಿಲನ್ನು ಮುಚ್ಚಿಬಿಟ್ಟಿದ್ರು. ಮಳೆಯ ಆರ್ಭಟದ ಸದ್ದು ಹಡಗೊಳಗೆ ಮೊಳಗ್ತಿತ್ತು. ನೋಹನ ಕುಟುಂಬಕ್ಕೆ ಇಂಥ ಒಂದು ಅನುಭವ ಇದೇ ಮೊದಲು. ಇದ್ದಕ್ಕಿದ್ದ ಹಾಗೆ ನೆಲದಿಂದ ಹಡಗು ಮೇಲೆ ಬಂತು, ನಂತರ ತೇಲಾಡ್ತು. ಅವರೆದೆ ಡವಡವಾಂತ ಹುಡ್ಕೊಳ್ತಿತ್ತು. ಅವರ ಹಡಗು ಗಟ್ಟಿಯಾಗಿತ್ತ? ಇದನ್ನ ತಿಳಿಯೋಕೆ ಆದಿಕಾಂಡ 8ನೇ ಅಧ್ಯಾಯ ಓದೋಣ, ವಚನ 1. ಬನ್ನಿ ನಾವದನ್ನು ಓದೋಣ.
ಆದರೆ ದೇವರು ನೋಹ ಮತ್ತು ಅವನ ಜೊತೆ ಹಡಗಲ್ಲಿದ್ದ ಎಲ್ಲ ಕಾಡು ಪ್ರಾಣಿ ಸಾಕು ಪ್ರಾಣಿಗಳನ್ನು ನೆನಪಿಸಿಕೊಂಡ. ಆತನು ಭೂಮಿ ಮೇಲೆ ಗಾಳಿ ಬೀಸೋ ಥರ ಮಾಡಿದ್ರಿಂದ ನೀರಿನ ಮಟ್ಟ ಕಮ್ಮಿ ಆಗ್ತಾ ಬಂತು. ಆಕಾಶದಲ್ಲಿದ್ದ ನೀರಿನ ಬುಗ್ಗೆಗಳನ್ನು, ಆಕಾಶದ ಪ್ರವಾಹ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ಹಾಗಾಗಿ ಆಕಾಶದಿಂದ ಸುರಿತಿದ್ದ ಮಳೆ ನಿಂತಿತ್ತು. ಹೀಗೆ ಭೂಮಿ ಮೇಲಿದ್ದ ನೀರು ನಿಧಾನವಾಗಿ ಕಮ್ಮಿ ಆಗ್ತಾ ಇತ್ತು. 150 ದಿನ ಆದಮೇಲೆ ನೀರು ತುಂಬ ಕಮ್ಮಿ ಆಯಿತು. 7ನೇ ತಿಂಗಳಿನ 17ನೇ ದಿನ ಹಡಗು ಅರರಾಟ್ ಬೆಟ್ಟದ ಮೇಲೆ ಹೋಗಿ ನಿಂತಿತು. 10ನೇ ತಿಂಗಳ ತನಕ ನೀರು ಕಮ್ಮಿ ಆಗ್ತಾ ಬಂತು. 10ನೇ ತಿಂಗಳ 1ನೇ ದಿನ ಬೆಟ್ಟದ ತುದಿ ಕಾಣಿಸ್ತು. ಅದಾಗಿ 40 ದಿನ ಆದಮೇಲೆ ನೋಹ ಹಡಗಿನ ಕಿಟಕಿ ತೆಗೆದು ಒಂದು ಕಾಗೆಯನ್ನು ಹೊರಗೆ ಬಿಟ್ಟ. ಅದು ಭೂಮಿ ಮೇಲಿದ್ದ ನೀರು ಒಣಗೋ ತನಕ ಹೊರಗೆ ಹಾರಾಡ್ತಾ ಹಡಗಿಗೆ ವಾಪಸ್ ಬರ್ತಾ ಇತ್ತು. ಆಮೇಲೆ ನೋಹ ಭೂಮಿ ಮೇಲೆ ನೀರು ಕಮ್ಮಿ ಆಗಿದೆಯಾ ಅಂತ ತಿಳ್ಕೊಳ್ಳೋಕೆ ಒಂದು ಪಾರಿವಾಳನ ಹೊರಗೆ ಬಿಟ್ಟ. ಇಡೀ ಭೂಮಿಯಲ್ಲಿ ಎಲ್ಲ ಕಡೆ ನೀರು ತುಂಬಿದ್ರಿಂದ ಅದಕ್ಕೆ ಕಾಲಿಡೋಕೆ ಎಲ್ಲೂ ಜಾಗ ಸಿಗಲಿಲ್ಲ. ಹಾಗಾಗಿ ಪಾರಿವಾಳ ನೋಹನ ಹತ್ರ ವಾಪಸ್ ಬಂತು. ಅವನು ತನ್ನ ಕೈಯನ್ನು ಹೊರಗೆ ಚಾಚಿ ಅದನ್ನು ಹಡಗಿನ ಒಳಗೆ ತಗೊಂಡ. ಅವನು ಇನ್ನೂ 7 ದಿನ ಕಾದು ಮತ್ತೆ ಪಾರಿವಾಳನ ಹಡಗಿನ ಹೊರಗೆ ಬಿಟ್ಟ. ಸಂಜೆ ಆಗ್ತಿದ್ದಾಗ ಆ ಪಾರಿವಾಳ ಅವನ ಹತ್ರ ವಾಪಸ್ ಬಂತು. ಈ ಸಾರಿ ಅದರ ಕೊಕ್ಕಲ್ಲಿ ಆಲಿವ್ ಮರದ ಚಿಗುರೆಲೆ ಇತ್ತು. ಇದನ್ನು ನೋಡಿ ನೋಹಗೆ ಭೂಮಿ ಮೇಲೆ ನೀರು ಕಮ್ಮಿ ಆಗಿದೆ ಅಂತ ಗೊತ್ತಾಯಿತು. ಅವನು ಇನ್ನೂ 7 ದಿನ ಕಾದು ಮತ್ತೆ ಪಾರಿವಾಳನ ಹೊರಗೆ ಬಿಟ್ಟ. ಅದು ವಾಪಸ್ ಬರಲೇ ಇಲ್ಲ.
40 ದಿನ ಹಗಲು ರಾತ್ರಿ ಒಂದೇ ಸಮನೆ ರಭಸವಾಗಿ ಸುರಿತಿದ್ದ ಮಳೆ ಇದ್ದಕ್ಕಿದ್ದಾಗೆ ನಿಂತು ಹೋಯ್ತು. ನೋಹ ಮತ್ತು ಅವನ ಕುಟುಂಬದವರು ಹಡಗಿಂದ ಇಣುಕಿ ನೋಡಿದಾಗ ಇಡೀ ಭೂಮಿಯನ್ನ ನೀರು ಆವರಿಸಿಕೊಂಡು ಬಿಟ್ಟಿತ್ತು. ಗಾಳಿ ಬೀಸಿದಾಗ ನೀರು ಮೆಲ್ಲ ಕೆಳಗಿಳಿಯಿತು. ಕೊನೆಗೂ ಪ್ರಳಯ ಆಗಿ 150 ದಿನ ಆದ್ಮೇಲೆ ಹಡಗು ಬಂದು ನಿಲ್ತು. ಅವತ್ತವರಿಗೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ? ಆದ್ರೆ ಹೊರಗೋಗ್ಬಹುದಿತ್ತ? ಇಲ್ಲ, ನೀರಿನ್ನೂ ಕೆಳಗಿಳಿಬೇಕಾಗಿತ್ತು. ಅವರೆಲ್ಲರಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಕ್ಕಿತ್ತು. ಎಲ್ಲ ಪ್ರಾಣಿಗಳನ್ನ ನೋಡ್ಕೋಬೇಕಿತ್ತು. ಹಡಗಿಂದ ಹೊರಗೆ ಬರೋಕೆ ಅವರೆಲ್ಲ ಕಾಯ್ತಾ ಇದ್ರು. ನೆಲದ ಮೇಲೆ ನಡೆದಾಡೋಕೆ ಅವ್ರಿಗೆ ತುಂಬಾ ಆಸೆ ಆಗಿರಬೇಕು. ತಾಳ್ಮೆ ತೋರಿಸ್ಬೇಕಿತ್ತು. ನೋಹ ಮತ್ತು ಅವನ ಕುಟುಂಬ ಒಟ್ಟಿಗೆ ಕೂತು ಹೊರಗೆ ಬಂದ್ಮೇಲೆ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ಬೋದು. ಹೀಗೆ ಇನ್ನೂ 73 ದಿನ ಕಳೆಯಿತು. ಅಲ್ಲಲ್ಲಿ ಬೆಟ್ಟದ ತುದಿ ಕಾಣ್ತಿತ್ತು. ಈಗಾದ್ರೂ ಅವರು ಹೊರಗೋಗ್ಬಹುದಿತ್ತ? ನೋಹ ಕಿಟಕಿ ತೆಗೆದು ನೋಡ್ದ. ಅವನೊಂದು ಕಾಗೆಯನ್ನ ಹೊರ ಕಳಿಸ್ದ. ಸ್ವಲ್ಪ ದಿನ ಅದು ಹೋಗ್ತಾ ಬರ್ತಾ ಇತ್ತು. ಆಮೇಲೆ ನೋಹ ಕಾಗೆ ಬದಲು ಪಾರಿವಾಳನ ಕಳಿಸ್ದ. ಅದು ಕೂಡ ಹೊರಗೋಗಿ ಎಲ್ಲೂ ಜಾಗ ಇಲ್ಲದೆ ವಾಪಸ್ ಬಂತು. ಒಂದ್ ವಾರದ ನಂತರ ಮತ್ತೆ ಕಳಿಸ್ದ. ಈ ಸಲ ಅದರ ಕೊಕ್ಕಲ್ಲಿ ಆಲಿವ್ ಚಿಗುರೆಲೆ ಇತ್ತು. 7 ದಿನ ಆದ್ಮೇಲೆ ಮತ್ತೆ ಅದನ್ನು ಕಳಿಸ್ದ. ಈ ಸಲ ಅದು ವಾಪಸ್ ಬರಲೇ ಇಲ್ಲ. ಮುಂದೇನಾಯ್ತು ಬನ್ನಿ, ಅದನ್ನೀಗ ಓದೋಣ. 8ನೇ ಅಧ್ಯಾಯ 13ನೇ ವಚನ.
ನೋಹನ ಜೀವನದ 601ನೇ ವರ್ಷದ 1ನೇ ತಿಂಗಳ 1ನೇ ದಿನ ಭೂಮಿ ಮೇಲಿದ್ದ ನೀರು ಇಳಿದು ಹೋಗಿತ್ತು. ನೋಹ ಹಡಗಿನ ಛಾವಣಿಯನ್ನ ಸ್ವಲ್ಪ ತೆಗೆದು ನೋಡಿದಾಗ ನೆಲ ಒಣಗ್ತಾ ಇದೆ ಅಂತ ಗೊತ್ತಾಯಿತು. 2ನೇ ತಿಂಗಳ 27ನೇ ದಿನ ನೆಲ ಪೂರ್ತಿ ಒಣಗಿತ್ತು. ಆಗ ದೇವರು ನೋಹಗೆ,
ನೀನು ನಿನ್ನ ಹೆಂಡತಿ ಮಕ್ಕಳು ಮತ್ತು ಸೊಸೆಯಂದಿರನ್ನ ಕರ್ಕೊಂಡು ಹಡಲಿನ ಹೊರಗೆ ಬಾ. ಹಾರಾಡೋ ಜೀವಿಗಳು, ಪ್ರಾಣಿಗಳು, ನೆಲದ ಮೇಲೆ ಹರಿದಾಡೋ ಎಲ್ಲ ಪ್ರಾಣಿಗಳು, ಹೀಗೆ ಎಲ್ಲ ರೀತಿಯ ಜೀವಿಗಳನ್ನ ನಿನ್ನ ಜೊತೆ ಹಡಗಿಂದ ಹೊರಗೆ ಕರ್ಕೊಂಡು ಬಾ. ಅವು ಮಕ್ಕಳು ಮರಿ ಮಾಡಿಕೊಂಡು ಭೂಮಿಯಲ್ಲಿ ಹೆಚ್ಚಾಗಲಿ.
ಆಗ ನೋಹ ತನ್ನ ಹೆಂಡತಿ ಮಕ್ಕಳು ಸೊಸೆಯರ ಜೊತೆ ಹೊರಗೆ ಬಂದ. ಹರಿದಾಡೋ, ಹಾರಾಡೋ, ನೆಲದ ಮೇಲೆ ಓಡಾಡೋ ಎಲ್ಲ ಪ್ರಾಣಿಗಳು, ತಮ್ಮ ತಮ್ಮ ಗುಂಪಿನ ಜೊತೆ ಹಡಗಿಂದ ಹೊರಗೆ ಬಂದವು. ಆಮೇಲೆ ನೋಹ ಯಹೋವನಿಗಾಗಿ ಯಜ್ಞವೇದಿ ಕಟ್ಟಿದ. ಶುದ್ಧ ಪ್ರಾಣಿಗಳಿಂದ, ಶುದ್ಧ ಪಕ್ಷಿಗಳಿಂದ ಕೆಲವನ್ನು ಅದರ ಮೇಲೆ ಸರ್ವಾಂಗ ಹೋಮ ಬಲಿಯಾಗಿ ಕೊಟ್ಟ. ಆ ಬಲಿಯ ಪರಿಮಳದಿಂದ ಯಹೋವನಿಗೆ ಖುಷಿಯಾಯಿತು. ಹಾಗಾಗಿ ಯಹೋವ ತನ್ನ ಹೃದಯದಲ್ಲಿ ಹೀಗೆ ಅಂದುಕೊಂಡನು:
ಇನ್ಮುಂದೆ ಯಾವತ್ತು ನಾನು ಮನುಷ್ಯನ ಸಲುವಾಗಿ ಭೂಮಿಗೆ ಶಾಪ ಕೊಡಲ್ಲ, ಯಾಕೆಂದ್ರೆ ಚಿಕ್ಕಂದಿನಿಂದಾನೇ ಮನುಷ್ಯನ ಹೃದಯದ ಆಸೆಗಳು ಕೆಟ್ಟದರ ಕಡೆಗೆ ಒಲುತ್ತೆ. ಅಷ್ಟೇ ಅಲ್ಲ, ನಾನು ಯಾವತ್ತೂ ಮತ್ತೆ ಈ ರೀತಿ ಎಲ್ಲ ಜೀವಿಗಳನ್ನ ನಾಶ ಮಾಡಲ್ಲ. ಈಗಿಂದ ಭೂಮಿ ಮೇಲೆ ಬಿತ್ತನೆ ಕೊಯ್ಲು, ಚಳಿ ಸೆಕೆ, ಬೇಸಿಗೆ ಚಳಿಗಾಲ, ಹಗಲು ರಾತ್ರಿ ಯಾವತ್ತೂ ನಿಂತು ಹೋಗಲ್ಲ.
ಪಾರಿವಾಳ ಬರ್ತಿದ್ದಾಗ ನೋಹ ಚಾವಣಿ ತೆರೆದು ನೋಡ್ತಾನೆ. ಈಗ ಗಾಳಿಯಿಂದ ನೆಲ ಎಲ್ಲ ಒಣಗೋಗಿತ್ತು. ಹುಲ್ಲು ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯೋದನ್ನ ಅವರು ಗಮನಿಸಿರಬಹುದು. ಮುಂಚೆ ದೇವರು ಭೂಮಿಯನ್ನ ಶಪಿಸಿದ್ರು, ಆದ್ರೆ ಈಗ ಎಲ್ಲ ಹಚ್ಚ ಹಸುರಾಗಿತ್ತು. ಅವ್ರಿಗೆ ಹೊರಗೋಗೋ ಆಸೆ ಇದ್ರು ಯಹೋವನಿಗಾಗಿ ಕಾದ್ರು. ಕೂಡ್ಲೆ ಒಂದು ಆಜ್ಞೆ ಬಂತು. ಯಹೋವದೇವರು ಅವರತ್ರ ಎಲ್ರೂ ಹೊರಗ್ ಬನ್ನಿ ಅಂತ ಹೇಳಿದ್ರು. ಆ ದಿನ ಅವರಿಗೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ? 370 ದಿನ ಅವರು ಆ ಹಡಗಲ್ಲಿದ್ರು. ಅವರು ಹೊರಗ್ ಬರೋದನ್ನ ಸ್ವಲ್ಪ ಊಹಿಸಿ. ಸಂತೋಷದಿಂದ ನಗ್ತ, ಶುದ್ಧ ಗಾಳಿಯನ್ನ ತಗೊಳ್ತಾ ಹೊಸ ಜೀವನಕ್ಕೆ ಕಾಲಿಡ್ತಿದ್ರು. ಹೊರಗ್ ಬಂದ ಪ್ರಾಣಿಗಳು ಅವುಗಳ ಪಾಡಿಗೆ ಒಂದೊಂದು ದಿಕ್ಕಿಗೆ ಹೋಯ್ತು. ಕೆಲವು ಪ್ರಾಣಿಗಳು ಅವರಿಗೆ ಇಷ್ಟ ಇದ್ರೂ ಸಂತೋಷದಿಂದ ಕಳಿಸ್ಕೊಟ್ರು, ಅವುಗಳನ್ನ ಹೋಗೋಕ್ಬಿಟ್ರು. ಈಗ ಕೆಟ್ಟ ದೇವದೂತರು, ನೆಫಿಲಿಯರು, ಕೆಟ್ಟ ಜನರು ಇರಲಿಲ್ಲ. ಈಗ ಅವರು ಯಹೋದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿರ್ಬೇಕಲ್ವಾ? ನೋಹ ಒಂಚೂರು ತಡ ಮಾಡದೆ ಯಹೋವನಿಗೆ ಯಜ್ಞವೇದಿ ಕಟ್ಟಿ ಬಲಿ ಕೊಟ್ಟ. ಯಹೋದೇವರಿಗೆ ಆಗ ತುಂಬಾ ಖುಷಿಯಾಯಿತು. ಆಮೇಲೆ ದೇವ್ರ ಅವ್ರಿಗೊಂದು ಮಾತು ಕೊಟ್ರು, ಇನ್ಮೇಲೆ ನಾನು ಯಾವ ಜೀವಿಗಳನ್ನೂ ನಾಶ ಮಾಡಲ್ಲ ಅಂತ ಹೇಳಿದ್ರು. ಒಂದು ಭರವಸೆನೂ ಕೊಟ್ರು. ಅದಕ್ಕಾಗಿ ಅವ್ರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಅವ್ರಿಗೆ ಕೊಟ್ಟ ಗುರುತನ್ನ ನಾವೂ ಈಗ ನೋಡಬಹುದು. ಅದನ್ನು ತಿಳಿಯೋಕೆ 9 ನೋಡೋಣ. 8 ದಯವಿಟ್ಟು ಗಮನಿಸಿ.
ದೇವರು ನೋಹ ಮತ್ತು ಅವನ ಮಕ್ಕಳಿಗೆ ಹೀಗಂದನು:
ಈಗ ನಾನು ನಿಮ್ಮ ಜೊತೆ, ನಿಮಗಾಗೋ ಸಂತಾನದ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ. ನಿಮ್ಮ ಜೊತೆ ಹಡಗಿಂದ ಹೊರಗೆ ಬಂದ ಪ್ರತಿಯೊಂದು ಜೀವಿಯ ಜೊತೆ, ಅಂದ್ರೆ ಪಕ್ಷಿಗಳು, ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ. ಈ ಒಪ್ಪಂದವನ್ನ ಭೂಮಿಯ ಎಲ್ಲ ಜೀವಿಗಳ ಜೊತೆ ಮಾಡ್ಕೊಳ್ತೀನಿ. ಅದೇನಂದ್ರೆ, ನಾನು ಇನ್ನು ಯಾವತ್ತೂ ಜಲಪ್ರಳಯದಿಂದ ಎಲ್ಲ ಪ್ರಾಣಿಗಳನ್ನ, ಮನುಷ್ಯರನ್ನ ನಾಶ ಮಾಡಲ್ಲ. ಇನ್ನು ಯಾವತ್ತು ಇಡೀ ಭೂಮಿನ ನೀರಿನ ನಾಶ ಮಾಡಲ್ಲ ಅಂತ ನಿಮ್ಗೆ ಮಾತು ಕೊಡ್ತೀನಿ.
ದೇವರು ಇದನ್ನೂ ಹೇಳಿದನು:
ನಿಮ್ಮ ಜೊತೆ, ಎಲ್ಲ ಜೀವಿಗಳ ಜೊತೆ ನಾನು ಮಾಡಿರೋ ಈ ಒಪ್ಪಂದ ಮುಂದಿನ ಎಲ್ಲ ತಲೆಮಾರುಗಳ ತನಕ ಇರುತ್ತೆ. ಈ ಒಪ್ಪಂದಕ್ಕೆ ಒಂದು ಗುರುತಾಗಿ ನಾನು ಮೋಡಗಳಲ್ಲಿ ಮಳೆ ಬೀಳುತ್ತೀನಿ. ಭೂಮಿಯಲ್ಲಿ ಜೀವಿಸೋ ಎಲ್ಲ ಮನುಷ್ಯರ ಜೊತೆ, ಜೀವಿಗಳ ಜೊತೆ ನಾನು ಮಾಡ್ಕೊಂಡಿರೋ ಒಪ್ಪಂದಕ್ಕೆ ಇದು ಗುರುತಾಗಿರುತ್ತೆ. ನಾನು ಆಕಾಶದಲ್ಲಿ ಮೋಡ ತಂದಾಗೆಲ್ಲ ಆ ಮೋಡದಲ್ಲಿ ಮಳೆ ಬಿಲ್ಲು ಕಾಣಿಸುತ್ತೆ. ಆಗ ನಾನು ನಿಮ್ಮ ಜೊತೆ, ಎಲ್ಲಾ ಜಾತಿಯ ಜೀವಿಗಳ ಜೊತೆ ಮಾಡ್ಕೊಂಡಿರೋ ಶಾಶ್ವತ ಒಪ್ಪಂದನ ನೆನಪಿಸ್ಕೊಳ್ತೀನಿ. ಹಾಗಾಗಿ ನಾನು ಮುಂದೆ ಯಾವತ್ತೂ ಪ್ರಾಣಿಗಳನ್ನ, ಮನುಷ್ಯರನ್ನ ನೀರಿಂದ ನಾಶ ಮಾಡಲ್ಲ. ಮೋಡದಲ್ಲಿ ಮಳೆ ಬಿಲ್ಲು ಕಾಣಿಸುವಾಗ ಅದನ್ನ ನೋಡಿ ಭೂಮಿಯಲ್ಲಿರೋ ಎಲ್ಲ ಜೀವಿಗಳ ಜೊತೆ ನಾನು ಮಾಡಿಕೊಂಡ ಆ ಒಪ್ಪಂದವನ್ನ ನೆನಪಿಸ್ಕೊಳ್ತೀನಿ.
ಒಂದು ಅದ್ಭುತ ಗುರುತನ್ನ ಯಹೋದೇವರು ಕೊಟ್ರಲ್ವಾ? ಮಳೆ ಬಿಲ್ಲನ್ನ ನೋಡಿದಾಗೆಲ್ಲ ಆ ಒಪ್ಪಂದ ದೇವ್ರಿಗೂ ಮನುಷ್ಯರಿಗೂ ನೆನಪಾಗುತ್ತೆ. ವರ್ಣರಂಜಿತವಾದ ಆ ಮುಗಿಲ್ ಬಿಲ್ಲನ್ನ ನೋಡಿದಾಗ ಅವರ ಕಣ್ಣು ಸೆಳೆದಿರಬಹುದು. ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಊದಾ ನೀಲಿ, ನೇರಳೆ, ಈ ಬಣ್ಣಗಳು ಅದರಲ್ಲಿತ್ತು. ಪ್ರಳಯದಿಂದ ಇನ್ನು ಯಾವತ್ತೂ ಭೂಮಿ ನಾಶ ಆಗಲ್ಲ ಅಂತ ಅದು ತೋರಿಸ್ತು. ಕೆಟ್ಟತನವನ್ನ ನೋಡಿ ದೇವರು ಸುಮ್ಮನೆ ಕೈಕಟ್ಟಿ ಕೂರಲ್ಲ. ಇದ್ರ ಬಗ್ಗೆ ಪೇತ್ರ ಹೇಳಿದ್ದನ್ನ ನೋಡೋಣ. 2 ಪೇತ್ರ 2:5 ನೋಡಿ, ಅಲ್ಲಿ ಹೀಗಿದೆ: ದೇವರು ಆ ಕಾಲದ ಲೋಕವನ್ನ ಸುಮ್ಮನೆ ಬಿಡ್ಲಿಲ್ಲ, ಜಲಪ್ರಳಯ ತಂದು ಭಕ್ತಿಯಿಲ್ಲದ ಜನರನ್ನ ನಾಶ ಮಾಡಿದನು. ಆದರೆ ನೀತಿಯ ಬಗ್ಗೆ ಸಾರಿದ ನೋಹನನ್ನ ಮತ್ತು ಅವನ ಜೊತೆ 7 ಜನರನ್ನ ಕಾಪಾಡಿದನು. ಪ್ರಳಯಕ್ಕೆ ಮುಂಚೆ ಹೇಗಿತ್ತೋ ಅದೇ ತರದ ಪರಿಸ್ಥಿತಿ ಈಗ್ಲೂ ಇದೆ. ಹಿಂಸೆ ತುಂಬಿದೆ. ದೇವರಿಗೆ ಇಷ್ಟ ಇಲ್ಲದ ವಿಷಯಗಳನ್ನೇ ಎಲ್ಲಾ ಕಡೆ ಮಾಡ್ತಿದ್ದಾರೆ. ಈಗಿನ ಜನರು ಏನಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸದಲ್ಲೇ ಮುಳುಗೋಗಿದ್ದಾರೆ. ನಾವು ಸಾರ್ತಿರೋ ಸೀ ಸುದ್ದಿಯನ್ನು ಕೂಡ ಕಿವಿಗೆ ಹಾಕೊಳ್ತಿಲ್ಲ. ನಮ್ಮನ್ನ ಅಣಕಿಸೋರು ಅಪಹಾಸ್ಯ ಮಾಡಿ ಹೀಗೆ ಹೇಳ್ತಾರೆ: ಕ್ರಿಸ್ತನು ಮತ್ತೆ ಬರ್ತೀನಿ ಅಂತ ಹೇಳಿ ಎಲ್ ಹೋದ? ನಮ್ ತಾತ ಮುತ್ತಾತನ ಕಾಲದಿಂದ ನೋಡ್ತಾನೆ ಇದ್ದೀವಿ, ಎಲ್ಲ ಇದ್ದ ಹಾಗೆ ಇದೆ ಅಂತ ಹೇಳ್ತಾರೆ. ಅವರ ಯೋಚನೆ ತಪ್ಪು. ನೋಹನ್ ಸಮಯದಲ್ಲಿ ದುಷ್ಟರನ್ನು ದೇವರು ನಾಶ ಮಾಡಿದ ಹಾಗೆ ಮುಂದೇನೋ ಖಂಡಿತ ಮಾಡ್ತಾರೆ. ನೋಹನ್ ತರ ಇದ್ರೆ ಖಂಡಿತ ನಮ್ಮನ್ನು ಕಾಪಾಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ದೇವಭಕ್ತಿ ಇರೋ ಜನರನ್ನ ಕಷ್ಟದಿಂದ ಹೇಗೆ ಕಾಪಾಡಬೇಕಂತ ಯಹೋವನಿಗೆ ಗೊತ್ತು. ಆದರೆ ಅನೀತಿವಂತರನ್ನ ತೀರ್ಪಿನ ದಿನದ ತನಕ ಕಾದು ನಾಶ ಮಾಡೋಕ್ಕೂ ಆತನಿಗೆ ಗೊತ್ತು. ಯಹೋದೇವರು ಈ ಭೂಮಿಯನ್ನ ಪರದೇಸಾಗಿ ಮಾಡಿ ತನ್ನ ಉದ್ದೇಶವನ್ನ ನೆರವೇರಿಸ್ತಾರೆ. ಪರದೇಸಲ್ಲಿ ಬರೇ ಒಳ್ಳೆ ಜನರೇ ಇರ್ತಾರೆ. ದೇವರ ವಿರುದ್ಧ ದಂಗೆ ಹೇಳುವ ಯಾರೂ ಅಲ್ಲಿರಲ್ಲ. ಆದರೆ ಕೆಟ್ಟ ದೇವದೂತರಿಗೆ ಏನಾಗುತ್ತೆ? ನೋಹನ ಸಮಯದಲ್ಲಿ ಜಲಪ್ರಳಯ ಆದಾಗ ಆ ಕೆಟ್ಟ ದೇವದೂತರು ತಮ್ಮ ಮನುಷ್ಯ ದೇಹವನ್ನ ಬಿಟ್ಟು ಮತ್ತೆ ಆತ್ಮಜೀವ ಪಡ್ಕೊಂಡು ಹೋಗ್ಬಿಟ್ರು. ಆದ್ರೆ ಈ ಕೆಟ್ಟ ದೇವದೂತರು ತಮ್ಮ ಕೆಟ್ಟ ಬುದ್ಧಿನ ಬಿಡದೆ ಜನರ ಮೇಲೆ ಈಗಲೂ ಪ್ರಭಾವ ಬೀರ್ತಿದ್ದಾರೆ. ದೇವರು ಈ ಕೆಟ್ಟ ದೇವದೂತರನ್ನ, ಅವರ ನಾಯಕನಾದ ಸೈತಾನನ್ನ ಆದಷ್ಟು ಬೇಗ ನಾಶ ಮಾಡ್ತಾರೆ. ನೋಹನ್ ಬಗ್ಗೆ ಹೇಳೋದು, ನಂಬಿಕೆ ಇದ್ದಿದ್ರಿಂದಾನೇ ನೋಹ ಅವನ ಜೀವನದಲ್ಲೇ ನೋಡದೇ ಇದ್ದ ವಿಷಯದ ಬಗ್ಗೆ ದೇವರು ಎಚ್ಚರಿಕೆ ಕೊಟ್ಟಾಗ ಆತನ ಮಾತನ್ನ ಪಾಲಿಸಿದ ಮತ್ತು ತನ್ನ ಕುಟುಂಬವನ್ನ ಕಾಪಾಡೋಕೆ ಒಂದು ದೊಡ್ಡ ಹಡಗನ್ನ ಕಟ್ಟಿದ. ನಂಬಿಕೆಯಿಂದಾನೇ ನೋಹ ದೇವ್ರ ಮಾತು ಕೇಳ್ದ. ಅದಕ್ಕೆ ಅವನ ಕುಟುಂಬದವರೆಲ್ಲ ಪ್ರಳಯದಿಂದ ಪಾರಾದ್ರು. ನೋಹ ತುಂಬಾ ವರ್ಷ ಜೀವಿಸಿದ, 950 ವರ್ಷ ಬದುಕ್ದ. ಅವನು ಪುನರ್ತಾನವಾಗಿ ಬರುವಾಗ ಹೊಸ ಲೋಕದಲ್ಲಿ ಶಾಶ್ವತವಾಗಿ ಬದುಕ್ತಾನೆ, ಸಾಯೋದೇ ಇಲ್ಲ. ನೋಹನ್ ತರ ನಾವು ನಂಬಿಕೆ ತೋರಿಸಿ ದೇವ್ರ ಮಾತನ್ನ ಕೇಳಿದ್ರೆ ನಾವು ಯಾವಾಗ್ಲೂ ಯಹೋದೇವರ ಫ್ರೆಂಡ್ ಆಗ್ಬೋದು. ಆ ಗೆಳೆತನ ಯಾವತ್ತಿಗೂ ಕೊನೆಯಾಗೋದೇ ಇಲ್ಲ.